हरिः ओं श्रीगुरुभ्यो नमः. ನಾವು ವಿಷ್ಣು ಸಹಸ್ರನಾಮ ಅರ್ಥ ಚಿಂತೆಯನ್ನು ಮಾಡ್ತಾ ಬಂದಿದ್ದೀವಿ. ಋಷಿದೇವತೆ ಛಂದಸ್ಸು ಹೇಳಿ ಶುರು ಮಾಡೋಣ. ಅಸ್ಯ ಶ್ರೀ ವಿಷ್ಣೋ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಟುಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಶ್ರೀ ಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧಿತ್ಯೇಜ ಪೇ ವಿನಿಯೋಗ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ವಿಶ್ವಾಯ ನಮಃ. ಓಂ ವಿಶ್ವಂ ವಿಷ್ಣುರ್ ವಶತ್ಕಾರೋ ಭೂತಭವ್ಯ ಭವತ್ ಪ್ರಭು. ಭೂತಕೃತ್ ಭೂತಕೃತ್ ಭಾವೋ ಭೂತಾತ್ಮ ಭೂತಭಾವನ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರೇವ ಚ ಯೋಗೋ ಯೋಗ ವಿಧಾಂನೇತ ಪ್ರಧಾನ ಪುರುಷೇಶ್ವರ ನಾಸಿಂಹ ಶ್ರೀಮಾನ್ ಕೇಶವ ಪುರುಷೋತ್ತಮ ಸರ್ವಶರ್ವ ಶಿವಸ್ಥಾನುರ್ ಭೂತಾದಿರ್ನಿಧಿರವೀಯ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರ ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಸ್ವನಃ ಅನಾದಿ ನಿರ್ನೋದಾತ ವಿಧಾತ ಧಾತುರುತ್ತಮ ಅಪ್ರಮೇಯೋ ಶ್ರೀಕೇಶ ಪದ್ಮನಾಭೋಮರ ಪ್ರಭು ವಿಶ್ವಕರ್ಮಾಮನುಸ್ತ್ವಷ್ಟ ಸ್ಥವಿಷ್ಟ ಸ್ಥವಿರೋ ಧ್ರುವಃ. ಈ ಶ್ಲೋಕದಲ್ಲಿ ವಿಶ್ವಕರ್ಮ ಅನ್ನುವ ಶಬ್ದಕ್ಕೆ ಸ್ವಲ್ಪ ಮಟ್ಟಿಗೆ ಅರ್ಥವನ್ನು ನಾವು ನೋಡಿದ್ದೀವಿ, ಅದನ್ನು ಇನ್ನು ಸ್ವಲ್ಪ ಮುಂದುವರಿಸೋಣ. ಈ ಶಬ್ದ ವಿಶ್ವಕರ್ಮ, ನಾನು ಹೇಳಿದಂತೆ ಒಂದೊಂದು ಶಬ್ದಕ್ಕೆ ಅನೇಕ ಅರ್ಥಗಳನ್ನು ನೋಡಿದಾಗ ನಮಗೆ ಬರುವ ಸಂಶಯ, ಹೇಗೆ ಇಷ್ಟು ಅರ್ಥಗಳನ್ನು ನೆನಪಿನಲ್ಲಿ ಇಟ್ಕೋಬೇಕಂತೀವಿ. ಎಲ್ಲ ನೆನಪಿನಲ್ಲಿ ಇಟ್ಕೋಬೇಕಾಗಿಲ್ಲ. ನಂಬರ್ ಒನ್ ಏನಂತ ಹೇಳಿದ್ರೆ, ಅದು ಕಾಂಪೌಂಡ್ ವರ್ಡೋ ಇಲ್ಲ ಸಿಂಪಲ್ ವರ್ಡೋ ಇರಬಹುದು, ಹೇಗಿದ್ರು ಕೂಡ ಸ್ಥೂಲವಾದ ಒಂದರ್ಥ ನಾವು ಗೋಚರವಾಗುತ್ತೆ. ಅದು ನಾವು ಡಿಸ್ಕ್ರೈಬ್ ಮಾಡ್ತೀವಿ, ಮೊದಲು ಹೇಳುವಂಥದ್ದು ಒಂದೆರಡು ಅರ್ಥಗಳು ಸ್ಥೂಲ ಅಂದ್ರೆ ಆ ಶಬ್ದ ಕೇಳುತ್ತಲೂ ನಮಗೆ ಸ್ಫುರಣೆಗೆ ಬರುವಂತಹ ಅರ್ಥಗಳು. ಉದಾಹರಣೆ ವಿಶ್ವಕರ್ಮ ಅಂತಕೊಂಡ್ರೆ ವಿಶ್ವಕರ್ಮ ಎಲ್ಲವನ್ನು ಮಾಡುವವನು ಅನ್ನೋದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಆದ್ದರಿಂದ ಆ ಅರ್ಥವನ್ನು ಇಟ್ಟುಕೊಂಡು ಬಿಟ್ಟು, ಇಲ್ಲ ಅಂತ ಅದು ಒಂದೆರಡು ಅರ್ಥಗಳಿರಬಹುದು, ಎರಡು ಮೂರು ಇರಬಹುದು, ಎಷ್ಟಿದ್ರೂ ಆ ಸ್ಪಷ್ಟವಾಗಿ ನಮಗೆ ಮನಸ್ಸಿಗೆ ಬರುವ ಅರ್ಥಗಳನ್ನು ನೆನಪಲ್ಲಿಟ್ಕೋದು. ಅದಾದ ಮೇಲೆ ಸೆಕೆಂಡ್ ಲೆವೆಲ್ನಲ್ಲಿ ಆ ಶಬ್ದ ಕಾಂಪೋಸಿಟ್ ಶಬ್ದ ಇದ್ರೆ ಅದನ್ನು ಎಷ್ಟಾಗಿ ಬಿಡಿಸಿದ್ರು ಕೂಡ ಮೊದಲು ಪದ ಪದ, ಈಗ ವಿಶ್ವಕರ್ಮ ವಿಶ್ವಕರ್ಮ ಅಂತೇಳಿ ಬಿಡಿಸಿದಾಗ ವಿಶ್ವ ಶಬ್ದಕ್ಕೆ ಏನೇನು ಅರ್ಥಗಳು ಬರುತ್ತೆ, ಕರ್ಮ ಶಬ್ದಕ್ಕೆ ಏನೇನು ಕೆಲವು ವಿಶೇಷ ಅರ್ಥಗಳು, ವಿಶ್ವ ಅಂದ್ರೆ ಪ್ರಪಂಚ ಅಂಥೇಳಿ, ವಿಶ್ವ ಅಂದ್ರೆ ಎಲ್ಲ ಅಂತ ಒಂದು ಬರುತ್ತೆ, ಆಲ್ ಇಲ್ಲ ಯೂನಿವರ್ಸ್ ಅದಕ್ಕೂ ವಿಶ್ವ ಅಂತೀವಿ, ವಾಯುದೇವರಿಗೂ ವಿಶ್ವ ಅಂತೀವಿ. ಹೀಗೆ ಮಲ್ಟಿಪಲ್ ಮೀನಿಂಗ್ಸ್ ಇದ್ದಾಗ ಆ ಮಲ್ಟಿಪಲ್ ಮೀನಿಂಗ್ಸ್ ಇಟ್ಕೊಂಡು ಅದೇ ವಿಧ ಕರ್ಮ ಅಂತ ಹೇಳಿದ್ರೆ ನಾವು ನೋಡಿದ ಕೆಲವು ಅರ್ಥಗಳೆಲ್ಲ ನೋಡಿದ್ದೀವಿ. ಸೊ ಅವು ಆ ಅರ್ಥಗಳನ್ನು ಪರ್ಮುಟೇಷನ್ಸ್ ಕಾಂಬಿನೇಷನ್ ಇಟ್ಕೊಂಡು ನಾವು ಅರ್ಥ ಚಿಂತನೆ ಮಾಡುವುದು ಒಂದು. ಸೊ ಅದು ಸೆಕೆಂಡ್ ಲೆವೆಲ್ನಲ್ಲಿ ಮಾಡ್ಬೋದು. ಥರ್ಡ್ ಲೆವೆಲ್ನಲ್ಲಿ ಹೋದಾಗ ಆ ಶಬ್ದವನ್ನು ಒಂದೊಂದು ಅಕ್ಷರ ಬಿಡಿಸಿ, ಒಂದೊಂದು ಅಕ್ಷರ ಏಕಾಕ್ಷರ ಕೋಶಗಳಿಂದ ಭಗವತ್ಪರವಾಗಿ ಅರ್ಥ ಬರುವಂತೆ, ಏನೋ ಒಂದು ಅರ್ಥ ಮಾಡೋದಲ್ಲ, ಭಗವಂತನ ಮಹಿಮೆ ಸರ್ವೋತ್ತಮತ್ವವನ್ನು ತೋರಿಸುವಂತಹ ಒಂದು ಅರ್ಥ, ಅಂತಹ ಅರ್ಥವನ್ನು ಮಾಡುವುದು ಥರ್ಡ್ ಲೆವೆಲ್ನಲ್ಲಿ. ಫೋರ್ತ್ ಲೆವೆಲ್ ಹೋದಾಗ ಈ ಶಬ್ದಗಳಿಗೆ ವಿಶೇಷ ಅರ್ಥಗಳನ್ನು ಅಂದರೆ ಏನು ಬಿಡಿ ಬ್ರೇಕ್ ಮಾಡಿದ ಮೇಲೆ ಕೂಡ ನಂಬರ್ ಟೂ ಏನು ಮಾಡಿದ್ದೀವೋ ಅದರ ಎಕ್ಸ್ಟೆನ್ಷನ್, ಬ್ರೇಕ್ ಮಾಡಿ ಒಂದೊಂದು ಪದದ ಅರ್ಥಗಳನ್ನು ನೋಡಿದ್ದೀವಿ. ಆ ಪದದ ಅರ್ಥಗಳು ನೋಡುವಾಗ ಎಲ್ಲಾದರೂ ಅವುಗಳಿಗೆ ಒಂದು ವಿಶೇಷವಾದ ಅರ್ಥಗಳನ್ನು ಕೊಟ್ಟಿದ್ದು ವ್ಯಾಖ್ಯಾನಗಳಲ್ಲಿ, ಆ ಅರ್ಥವನ್ನು ತಂದಿಟ್ಟುಕೊಂಡು ನೋಡುವುದು. ಸೊ ವ್ಯಾಖ್ಯಾನಗಳ ಮೂಲಕವಾಗಿ ಆ ಅರ್ಥಗಳನ್ನು ನೋಡುವುದು, ಅದು ನಾಲ್ಕನೇ ಲೆವೆಲು. ಇಷ್ಟೇ ಅಲ್ಲ, ನಿಮ್ಮ ನಿಮ್ಮ ಮನನಕ್ಕೆ ಬರುವಂಥದ್ದು ಏನಾದರಿದ್ರೆ ಅದನ್ನು ನೋಡ್ಬೋದು. ಆಸ್ ಫಾರ್ ಆಸ್ ಆಸ್ ಲಾಂಗ್ ಆಸ್ ಭಗವಂತನ ಸರ್ವೋತ್ತಮತ್ವಕ್ಕೆ ಭಂಗ ಇಲ್ಲದೇ ಇರಬೇಕು, ಅವನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂತಹದ್ದಿರಬೇಕು, ಅವನ ಮಹಿಮೆಯನ್ನು ಹೇಳುವಂಥದ್ದಿರಬೇಕು, ಅವನು ಯಾರಿಗೂ ಒಳಪಟ್ಟಿದ್ದಾನೆ ಅನ್ನೋದು ಬರಬಾರ್ದು, ಅವನ ಸ್ವತಂತ್ರ ಭಾವವನ್ನು ತಿಳಿಸುವಂತ, ಇದಕ್ಕೆ ಭಂಗ ಬರದೆ ಇರುವಂತಹದ್ದು ಯಾವುದೇ ಒಳ್ಳೆಯ ಅರ್ಥಗಳಿದ್ರು ಕೂಡ ಅವೆಲ್ಲವೂ ಕೂಡ ಅಕ್ಸೆಪ್ಟಬಲ್ಲೇ. ಸೊ ಇಷ್ಟೇ, ಇದೇ ಅರ್ಥ ಮಾಡಬೇಕು, ಅದೇ ಅರ್ಥ ಮಾಡಬೇಕು ಅಂತ ರಿಸ್ಟ್ರಿಕ್ಷನ್ ಇಲ್ಲ. ಅವನ ಸರ್ವೋತ್ತಮತ್ವಕ್ಕೆ ಭಂಗ ಬರಬಾರದು, ಅವನ ಮಹಿಮೆ ತಿಳಿಸ್ಕೊಡಬೇಕು, ಇದು ಗೋಲ್. ಆ ಅರ್ಥವನ್ನು ಕೊಟ್ಟ ಎಲ್ಲ ಅರ್ಥಗಳು ಕೂಡ ನಾವು ಮಾಡ್ಬೋದು. ಡಿಫರೆಂಟ್ ಲೆವೆಲ್ಸ್ನಲ್ಲಿ ಹೋದಾಗ ಎಷ್ಟೆಷ್ಟೆಷ್ಟು ನಮಗಾಗತ್ತೋ ಅಷ್ಟು ಅದು ಶಬ್ದ ಕೇಳಿದಾಗ ನಮ್ಗೆ ಆನಂದ ಆಗತ್ತೆ. ಆದ್ದರಿಂದ ಈ ವಿಶ್ವಕರ್ಮ ಶಬ್ದ ನೋಡಿದಾಗ ನಾವು ನೋಡಿದ್ದೀವಿ, ವಿಶ್ವ ಅಂತ ಹೇಳಿದ್ರೆ ವಾಯುದೇವರಿಗೆ ಕೂಡ ವಿಶ್ವ ಅಂತ ಹೆಸರಿದೆ ಅಂತ, ಆ ವಾಯುದೇವರ ಮೂಲಕವಾಗಿ ವಾಯುದೇವರು ಮಾಡುವಂತಹ ಕರ್ಮಗಳೇನಿದೋ ಆ ಎಲ್ಲ ಕರ್ಮಗಳನ್ನು ಭಗವಂತನೇ ಮಾಡಿಸುತ್ತಾನೆ, ವಾಯುದೇವರಿಗೂ ಸ್ವಾತಂತ್ರ್ಯ ಇಲ್ಲ. ಆದ್ದರಿಂದ ವಾಯುದೇವರ ಮೂಲಕವಾಗಿ ಅವರೇನೇನು ಮಾಡಬೇಕು, ಸರ್ವ ಜೀವೋತ್ತಮರಾಗಿದ್ದಾರೆ, ಆ ಜೀವೋತ್ತಮರಾದ ವಿಶ್ವ ಶಬ್ದವಾಚ್ಯರಾದ ವಾಯುದೇವರು ಅವರು ಏನೇನು ಕರ್ಮಗಳು ಮಾಡಬೇಕು. ಉದಾಹರಣೆ, ವಾಯುದೇವರು ಬ್ರಹ್ಮ ಆಗ್ತಾರೆ, ವಾಯು ಬ್ರಹ್ಮ ಶಬ್ದಗಳು ಇಂಟರ್ಚೇಂಜಬಲ್. ಆ ಬ್ರಹ್ಮದೇವರು ವಾಯುದೇವರು ಯಾರಿದ್ದಾರೋ ಅವರು ಸೃಷ್ಟಿಯಾದಿ ಕರ್ಮಗಳನ್ನು ಭಗವಂತನೇ ಮಾಡಿಸುತ್ತಾನೆ. ಆದ್ದರಿಂದ ವಿಶ್ವನಿಂದ ಅವನು ಮಾಡುವಂತಹ ಕರ್ಮಗಳೆಲ್ಲವೂ ಕೂಡ ಮಾಡಿಸುತ್ತಾನೆ. ಅಂದರೆ ಒಂದು ವಿಶೇಷವಾದ ಕರ್ಮಗಳು ಲೈಕ್ ಸೃಷ್ಟಿಯಾದ ಕರ್ಮಗಳು, ಎರಡನೆಯದು ಅವರು ದೈನಂದಿನವಾಗಿ ಮಾಡುವ ಕರ್ಮಗಳು, ಎವ್ರಿ ಡೇ ಏನೇನು ಮಾಡ್ತಾರೋ, ಎವ್ರಿ ಡೇ ಆಕ್ಟಿವಿಟಿ, ಡೈಲಿ ಆಕ್ಟಿವಿಟೀಸ್, ಅವುಗಳು ಡೈಲಿ ಆಕ್ಟಿವಿಟೀಸ್ ಅಂಡ್ ಸ್ಪೆಷಲ್ ಗ್ರೇಟ್ ಪರ್ಫಾರ್ಮೆನ್ಸಸ್, ಇವು ಎಲ್ಲವೂ ಕೂಡ ಎಲ್ಲ ಕರ್ಮಗಳು ಕೂಡ ಭಗವಂತನಿಂದಲೇ ಆಗತ್ತೆ ಅನ್ನುವುದು ವಿಶ್ವಕರ್ಮ ಅನ್ನುವ ಶಬ್ದದ ವಿಸ್ತಾರವಾದ ಅರ್ಥ. ಆದ್ದರಿಂದ ಅಲ್ಲಿ ನಾವು ಈ ಅರ್ಥಗಳನ್ನು ನೋಡುವಾಗ ಇನ್ನು ಕೆಲವು ನಾನು ಹೇಳಿದ ವಿಶೇಷ ಅರ್ಥಗಳು ಅಂತೇಳಿ, ವಿಶೇಷ ಅರ್ಥಗಳಂದ್ರೆ ಎಂಥದ್ದು, ವ್ಯಾಖ್ಯಾನಗಳಲ್ಲಿ ವಿಶೇಷ ಅರ್ಥಗಳು ಏನು ಬರುತ್ತೆ ಅಂತ ಹೇಳಿದ್ರೆ, ಗೀತೆಯ ಒಂದು ಶ್ಲೋಕ ನಮ್ಗೆ ನೆನಪು ಬರುತ್ತೆ. ಕರ್ಮ ಅಂತ ಹೇಳಿದಾಗಲೇ ನಮ್ಗೆ ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕ, 4ನೇ ಅಧ್ಯಾಯದಲ್ಲಿ 18ನೇ ಶ್ಲೋಕ, 18th verse, ಅದು ಬಹಳ ರೋಚಕವಾದ ಶ್ಲೋಕ. ಅದರಲ್ಲಿ ಎಲ್ಲರೂ ಆಚಾರ್ಯರಿಗೆ ಮುಂದೆ ಎಲ್ಲರೂ ಕಾಲುದಾರಿ ಬಿದ್ದಿದ್ದಾರೆ. ಆಚಾರ್ಯರು ಅದಕ್ಕೆ ಅದ್ಭುತವಾಗಿ ಭಾಷ್ಯದಲ್ಲಿ ಒಂದು ಅರ್ಥ, ತಾತ್ಪರ್ಯದಲ್ಲಿ ಇನ್ನೊಂದು ಅರ್ಥ, ಯಾಕಂದ್ರೆ ಶ್ಲೋನೇ ಡಿಫ್ರೆಂಟ್ ಆಗಿ ಇಟ್ಟಿರ್ತಾರೆ. ಅದು ಮಾಡುವಾಗ ಆ ಶ್ಲೋಕಕ್ಕೆ ಕರ್ಮಣ್ಯ ಕರ್ಮ ಪಶ್ಯೇತು ಅಂತ ಹೇಳಿದಾಗ, ಸೀಯಿಂಗ್ ಆಕ್ಷನ್ ಇನ್ ಇನ್ಆಕ್ಷನ್, ಸೀಯಿಂಗ್ ಇನ್ಆಕ್ಷನ್ ಇನ್ ಆಕ್ಷನ್ ಅಂತೇಳಿ ಹೀಗೆಲ್ಲ ಟ್ರಾನ್ಸ್ಲೇಷನ್ಸ್ ಇದ್ದು ಭಯಂಕರವಾಗಿರುತ್ತೆ. ಹಾಗಲ್ಲ ಅಂತೇಳಿ ಆಚಾರ್ಯರು ಬಂದು ಕರ್ಮಣ್ಯ ಕರ್ಮ ಪಶ್ಯೇತ್ ಅಂದ್ರೆ ಕರ್ಮಗಳಲ್ಲಿ ಅಕರ್ಮ ಅಂದ್ರೆ ಜೀವರಿಗೆ ಸ್ವಾತಂತ್ರ್ಯವಿಲ್ಲ ಅನ್ನುವುದು, ಅದನ್ನು ಯಾರು ನೋಡ್ತಾರೋ ಕರ್ಮಾದಿ ಸ್ವರೂಪ ಅಂತ ಕರ್ಮನೀತಿ ಅಂತ ಹೇಳಿ, ಕರ್ಮಗಳಲ್ಲಿ ಕ್ರಿಯಮಾಣ, ಕರ್ಮ ಅನ್ನುವ ಶಬ್ದಕ್ಕೆ ಕ್ರಿಯಮಾಣಾನಿ ಕರ್ಮ ಆಕ್ಷನ್ಸ್ ಅಂತಾನೆ ಅರ್ಥ ತಗೊಂಡು, ಎಲ್ಲಾ ಆಕ್ಷನ್ಸ್ ನಲ್ಲಿ ಕೂಡ ಅಕರ್ಮ ಯಪ್ಪಶೇತು ಅಂದ್ರೆ ವಿಷ್ಣುವೇ ಎಲ್ಲ ಕರ್ಮಗಳು ಮಾಡಿಸ್ತಾನೆ, ಮಿಕ್ಕವರು ಮಾಡೋದಿಲ್ಲ. ಅಪ್ಯಾರೆಂಟ್ಲಾಗಿ ಎಲ್ಲರೂ ಮಾಡಿದಂತೆ ಕಾಣುತ್ತೆ, ನಾವೇನೋ ಪುಸ್ತಕ ಎತ್ತಿದ್ವಿ, ನಾವು ಪುಸ್ತಕ ಎತ್ತಿದ್ದೀವಿ, ಎಲ್ಲ ನಮ್ಗೆ ಅನಿಸುತ್ತೆ ನಾನೇ ಮಾಡ್ತಾ ಇದ್ದೀನಿ ಅಂತೇಳಿ. ಸೊ ಅದು ಇದ್ರು ಕೂಡ ನಿಜವಾಗಿ ಮೂಲತಃ ಯಾರು ಮಾಡ್ತಾ ಇದ್ದಾನೋ ಅವನು. ಆದ್ದರಿಂದ ಕರ್ಮಣಿ ಅಕರ್ಮ ಎಪ್ಪಶೇಂದ್ರೆ ವಿಷ್ಣುವೇ ಕರ್ಮ ಮಾಡ್ತಾನ, ಆದ್ದರಿಂದ ನಾನು ಮಾಡುವ ಕರ್ಮಗಳು ನನ್ನಿಂದ ಮಾಡಲ್ಪಡುತ್ತಿಲ್ಲ, ನಾನು ಕರ್ಮ ಮಾಡ್ತಾ ಇರುವಾಗ ಕೂಡ ಇದು ನಾನು ಮಾಡ್ತಾ ಇಲ್ಲ, ದೇವರು ಮಾಡ್ತಾ ಇದ್ದಾನೆ ಅನ್ನುವ ಅನುಸಂಧಾನ ಬರುವುದು ಬಹಳ ಕಷ್ಟ. ಹೇ, ಐ ಆಮ್ ಡೂಯಿಂಗ್ ಇಟ್ ಅನ್ನುವ ಅಹಂಕಾರ ಭಾವನೆಯೇ ನಮ್ಗೆ ಬರುತ್ತೆ. ಆ ಅಹಂಕಾರ ಭಾವನೆ ತೊರೆದು ಯಾವಾಗಾದ್ರೆ ಏ ಇದು ದೇವರು ಮಾಡಿಸ್ತಾ ಇದ್ದಾನೆ, ಐ ಕ್ಯಾನ್ ಫೀಲ್ ಇಟ್, ಅವನೇ ಮಾಡಿಸ್ತಾ ಇದ್ದಾನೆ ಅನ್ನೋ ನಮ್ಗೆ ಗೊತ್ತಾಗತ್ತೆ ಅಂತ ಯಾರಿಗೆ ಅನ್ಸತ್ತೋ ಅವರು ನಿಜವಾಗಿ ಧನ್ಯರು. ಅಂತಹ ರೀತಿಯಲ್ಲಿ ಕರ್ಮಣಿ ಅಕರ್ಮಯ ಪಶ್ಯೇತ್ ಅನ್ನುವ ಅರ್ಥ. ಅದೇ ವಿಧವಾಗಿ ಅಕರ್ಮಣಿ ಚ ಕರ್ಮಯ ಅಂತ ಹೇಳಿದಾಗ ಅವರು ಅಕರ್ಣಾವಸ್ಥ, ಏನೂ ಮಾಡದೇ ಇರುವ ಕೂಡ ಪರಮೇಶ್ವರ ಭಗವಂತ ಅವನ ಎಲ್ಲಾ ಕರ್ಮಗಳನ್ನು, ಒಂದು ಸ್ವಪ್ನ ಇರುವ ನಾವು ಮಾಡ್ಕೊಂಡಿರ್ತೀವಿ, ಸ್ವಪ್ನ ಬರ್ತಾ ಇರೋದು, ಆ ಸ್ವಪ್ನ ಕರ್ಮಗಳವನೇ ಮಾಡಿಸ್ತಾನೆ. ಹೀಗೆ ಅವನು ಅದೃಶ್ಯ ರೂಪದಿಂದ ಇದ್ದು ಯಾವಾಗಲೂ ಕರ್ಮಗಳನ್ನು ಮಾಡಿಸುತ್ತಾ ಇರ್ತಾನೆ. ಆದ್ದರಿಂದ ಅದು ಸರ್ವ ಸೃಷ್ಟಿಯಾದಿ ಕರ್ಮ ಇತಿ ಯಹ ಬುದ್ಧಿಮಾನ್ ಜ್ಞಾನಿ ಅಂತೇಳಿ, ಇಂಥ ಒಂದು ಸೃಷ್ಟಿಯಾದಿ ಕರ್ಮಗಳೆಲ್ಲ ಕೂಡ ಭಗವಂತ ವಾಯುದೇವರಿಂದ ಬ್ರಹ್ಮದೇವರು ಇಂದ ಕೂಡ, ಬ್ರಹ್ಮದೇವರು ಹೀಗೆ ಈಗ ಇರುವ ವಾಯು ಭಾವಿ ಬ್ರಹ್ಮ ಆದಂತೆ ಈಗ ಇರುವ ಬ್ರಹ್ಮ ಪೂರ್ವ ವಾಯು, ಮುಂದಿನ ಕಲ್ಪದಲ್ಲಿ ವಾಯುವಾಗಿದ್ದರು. ಆದ್ದರಿಂದ ಅಂತಹ ಬ್ರಹ್ಮದೇವರು ಮಾಡುವಂತಹ ಸೃಷ್ಟಿ ಕಾರ್ಯವಾಗಲಿ, ಯಾಕಂದ್ರೆ ಪದವಿ ಪ್ರಯುಕ್ತ ಭೇದವೇ, ಬ್ರಹ್ಮದೇವರು ಈಗಿರುವ ಬ್ರಹ್ಮದೇವರು ಮುಂದಿನ ವಾಯುದೇವರು, ಈಗಿರುವ ವಾಯುದೇವರು ಮುಂದಿನ ಕಲ್ಪದಲ್ಲಿ ಬ್ರಹ್ಮದೇವರು ಆಗ್ತಾರೆ. ಆ ಕಾರಣದಿಂದ ಇದು ಆ ಚತುರ್ಮುಖ ಬ್ರಹ್ಮದೇವರ ಆಗಲಿ ಯಾರೇ ಆಗಲಿ ಎಲ್ಲರಿಂದಲೂ ಕೂಡ ಕರ್ಮಗಳನ್ನು ಭಗವಂತ ಮಾಡಿಸುತ್ತಾನೆ ಅಂತೇಳಂದ್ರೆ, ಸೃಷ್ಟಿಯಾದಿ ಕರ್ಮಗಳನ್ನು ಮಾಡಿಸುತ್ತಾನೆ. ಸ್ವಪ್ನ ಪ್ರಪಂಚದ ಸೃಷ್ಟಿ ಕೂಡ ಭಗವಂತನೇ ಮಾಡ್ತಾನೆ. ಅಂದ್ರೆ ಈ ಪ್ರಪಂಚದ ಕಣ್ಣಿಗೆ ಕಾಣುವ ಪ್ರಪಂಚದ ಸೃಷ್ಟಿ ಮಾತ್ರವಲ್ಲ ಸ್ವಪ್ನ ಯಾಕಂದ್ರೆ ಕನಸು ನಾವು ಕನಸು ನಮ್ಮ ವಶದಲ್ಲಿದೆ ಅನ್ಕೊಳ್ತಾರೆ, ಇಲ್ಲ ಯಾಕಂದ್ರೆ ನಾವು ಕೆಟ್ಟ ಕನಸು ಬರುತ್ತೆ, ನಮ್ಮ ವಶದಲ್ಲಿದ್ರೆ ನಮಗೆ ಯಾಕೆ ಕೆಟ್ಟ ಕನಸು ಬರುತ್ತೆ, ಒಂದೊಂದ್ಸಾರಿ ಒಳ್ಳೆ ಕನಸು ಬರುತ್ತೆ, ಒಂದೊಂದ್ಸಾರಿ ಕೆಟ್ಟ ಕನಸು ಬರುತ್ತೆ. ಅಂದ್ರೆ ನಮ್ಮ ವಶದಲ್ಲಿ ಇಲ್ಲ, ಅದು ಕೂಡ ನಮ್ಮ ಸ್ವಪ್ನಗಳು ಸಹಿತ ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ಆಗುವಂಥದ್ದಾಗಿದೆ ಅಂತ ಹೇಳಿ, ಆದ್ದರಿಂದ ಸ್ವಪ್ನಗಳು ಕನಸುಗಳು ಕೂಡ ನಮ್ಮ ಕೈಲಿಲ್ಲ ಅನ್ನೋದನ್ನು ಸ್ಪಷ್ಟ ಮಾಡಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಕರ್ಮಣ್ಯ ಕರ್ಮ ಎಪ್ಪಶೇತ್ ಅನ್ನುವಾಗ ಕರ್ಮಗಳು ಅಂತಲೇ ಅರ್ಥ ಮಾಡಿ ಭಾಷ್ಯದಲ್ಲಿ ಮಾಡಿದರೆ, ತಾತ್ಪರ್ಯದಲ್ಲಿ ಒಂದು ಅತಿ ರೋಚಕವಾಗಿರುವಂತಹ ಒಂದು ಅರ್ಥವನ್ನು ಮಾಡ್ತಾರೆ. ಕರ್ಮ ಅನ್ನುವ ಶಬ್ದಕ್ಕೆ ಜೀವ ಅಂತ ಅರ್ಥ ಮಾಡ್ತಾರೆ. ಅನೇಕ ನಾವು ಗೀತೆಯಲ್ಲಿ ನೋಡಿದ್ವಿ, ಬ್ರಹ್ಮ ಅನ್ನುವ ಶಬ್ದ ಕೂಡ ಜೀವನಿಗೆ ಹಾಕ್ತಾರೆ ಅಂತೇಳಿ. ಬ್ರಹ್ಮಾಣಿ ಜೀವಾಹ ಅಂತೇಳಿ ಎಲ್ಲ ಬ್ರಹ್ಮಗಳು ಜೀವ. ಯಾಕೆ ಅಂತ ಹೇಳಿದ್ರೆ ಬ್ರಹ್ಮಿ ತತ್ವ ಅವರವರದ್ರಲ್ಲಿ ಅವ್ರು ತುಂಬಿಸ್ಕೊಳ್ತಾರೆ. ಆದ್ದರಿಂದ ಬ್ರಹ್ಮ ಶಬ್ದ ಜೀವರಿಗೂ ಅನ್ವಯವಾಗುತ್ತೆ ಅಂತೇಳಿ. ಈ ಜೀವರಿಗೆ ಹೇಗೆ ಬ್ರಹ್ಮ ಶಬ್ದ ಅನ್ವಯ, ಹಾಗೆ ಕರ್ಮ ಶಬ್ದ ಜೀವರಿಗೆ ಅನ್ವಯ. ಅದು ಅನ್ವಯವಾಗತ್ತೆ ಅಂತ ಹೇಳೋದಲ್ಲ, ಅದಕ್ಕೆ ನಾರದ ಪುರಾಣದಿಂದ ಕೋಟು ಕೊಡ್ತಾರೆ, ಕರೋಸ್ಮಿನ್ ಮೀಯಃ ಇತಿ ಕರ್ಮ ಜೀವ ಉದಾಹೃತ ಅಂತ ಹೇಳ್ತಾ ಅಲ್ಲಿ ವಿಧಿ ಶಬ್ದೇನ ಅಮಿತತ್ವಾತ್ ಅಕರ್ಮ ಭಗವಾನ್ ಹರಿಹಿ ಅಂಥೇಳಿ, ಆ ಕರ್ಮ ಅಕರ್ಮ ಶಬ್ದಗಳಿಗೆ, ಕರ್ಮ ಅಂದ್ರೆ ಜೀವ, ಅಕರ್ಮ ಅಂದ್ರೆ ಬ್ರಹ್ಮ ಪರಮಾತ್ಮ ಅಂತ ಅರ್ಥ ಮಾಡ್ತಾರೆ. ಹೇಗೆ ಅಂದ್ರೆ ಕರಹ ಅಂದ್ರೆ ಏನೇನು ಮಾಡತಕ್ಕದ್ದಿದೋ ಅವೆಲ್ಲವೂ ಕೂಡ ಜೀವನಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ಕರಹ ಅಸ್ಮಿನ್ ವಿಷಯ ಮೀಯಹ ಅಂದ್ರೆ ಜೀವನಿಗೆ ವಿಷಯಗಳಾಗಿವೆ. ಕರಸ್ ಅನ್ನುವಂತಹ ಶಬ್ದವೇ ಸಕಾರ ಅಂತ, ಕರ ಶಬ್ದ, ಕರ ಅನ್ನುವ ಶಬ್ದ ಕರ್ಮದಲ್ಲಿ ಅದು ಕರ್ಮನ್ ಅಂತ ಮಕಾರ ಅಂತ ನಕಾರಾಂತವಾಗತ್ತೆ ಕರ್ಮನ್ ಶಬ್ದ. ಅದೇ ವಿಧವಾಗಿ ಸಕಾರಾಂತವಾದಂತಹ ಕರಸ್, ಕರಸ್ ಅನ್ನುವ ಶಬ್ದ ಅದು ಸಕಾರ ಅಂತ ಇರುವಂತಹದ್ದು ಅದೃಷ್ಟವಾಚಿ ಅಂತೇಳಿ, ಅದು ನಾವು ಮಾಡುವ ಕರ್ಮಗಳು ಅವಾಗ ಬರುವ ಪಾಪ ಪುಣ್ಯಗಳನ್ನು ತಿಳಿಸಿಕೊಡುವಂಥದ್ದಾಗಿದೆ ಕರ. ಆ ಕರ ಯಾರಿಗೆ ಸಂಬಂಧಪಟ್ಟದ್ದೋ ಅವನು ಕರ್ಮ. ಆದ್ದರಿಂದ ಜೀವರು ಕರ್ಮ ಅನ್ನುವ ಶಬ್ದಕ್ಕೆ ಜೀವ ಅಂತ ಒಂದು ಅರ್ಥ, ಇನ್ನು ಒನ್ ಆಫ್ ದ ಮೀನಿಂಗ್ ಸ್ಪೆಷಲ್ ಮೀನಿಂಗ್ಸ್. ಆದ್ದರಿಂದ ಇಲ್ಲಿ ಹೇಳುವಂಥದ್ದು ಕರ್ಮಣಿ ಅಂದ್ರೆ ಜೀವೇ, ಕರ್ಮ ಅಂದ್ರೆ ಜೀವ, ಕರ್ಮಣಿ ಅನ್ನೋದು ಸಪ್ತಮಿ ವಿಭಕ್ತಿ ಆದ್ದರಿಂದ ಕರ್ಮಣಿ ಅಂದ್ರೆ ಜೀವನಲ್ಲಿ ಅಂತ ಅರ್ಥ. ಸೊ ಆದ್ದರಿಂದ ಆ ಜೀವನಲ್ಲಿ ಅಸ್ವಾತಂತ್ರ್ಯ ಕರ್ಮ, ಸ್ವಾತಂತ್ರ್ಯ ಕರ್ಮ ಇಲ್ಲ. ಆದ್ದರಿಂದ ಅಕರ್ಮಣಿ ಕರ್ಮ ಎಪ್ಪಶ್ಯೇತು, ಕರ್ಮಣಿ ಚ ಅಕರ್ಮ, ಈ ಜೀವನಲ್ಲಿ ಕರ್ಮಣಿ ಜೀವನಲ್ಲಿ ಅಕರ್ಮ, ಅವನು ಸ್ವಾತಂತ್ರ್ಯವಿಲ್ಲ, ಅವನು ಕರ್ಮಗಳು ಸ್ವತಂತ್ರವಾಗಿ ಮಾಡುತ್ತಾ ಇಲ್ಲ ಅಂತ ಯಾರು ನೋಡ್ತಾನೋ ಅಕರ್ಮಣಿ. ಅಕರ್ಮ ಅಂದ್ರೆ ವಿಷ್ಣು, ಅಕರ್ಮಣಿ ಅಂದ್ರೆ ವಿಷ್ಣುವಿನಲ್ಲಿ ಸ್ವಾತಂತ್ರ್ಯ ಸರ್ವಕರ್ತೃಕತ್ವ, ಅವನು ಸ್ವತಂತ್ರನಾಗೆಲ್ಲ ಮಾಡ್ತಾ ಇದ್ದಾನೆ, ಅವನಲ್ಲಿ ಸರ್ವಕರ್ತೃತ್ವ ಸ್ವಾತಂತ್ರ್ಯ ಇದೆ, ಜೀವನಲ್ಲಿ ಯಾವುದೂ ಇಲ್ಲ ಅಂತ ಹೇಳ್ತಾ ಅಲ್ಲಿ ಕರ್ಮಣಿ ಅಕರ್ಮ ಎಪ್ಪಶ್ಯೇತ್ ಅಂದ್ರೆ ಕರ್ಮ ಆವಿಧವಾಗಿ ನಿರ್ಣೀಯವಾದಂತಹ ಆ ಜೀವನಲ್ಲಿ ಅಕರ್ಮ ಎಪ್ಪಶ್ಯೇತ್ ಅವನಿಗೆ ಸ್ವಾತಂತ್ರ್ಯ ಇಲ್ಲ, ಕರ್ಮಗಳಿಲ್ಲ ಅಂತ ಯಾರು ನೋಡ್ತಾರೋ, ಹಾಗೆ ಅಕರ್ಮಣಿ ಅಕರ್ಮ ಶಬ್ದವಾಚಿನಾದ ಪರಮಾತ್ಮನಲ್ಲಿ ಕರ್ಮ ಎಪ್ಪಶ್ಯೇತ್ ಕರ್ಮವನ್ನು ಅಂದ್ರೆ ಅವನೆಲ್ಲವನ್ನು ಮಾಡ್ತಾನೆ, ಮಾಡಿ ಮಾಡುವ ಎಲ್ಲ ಕರ್ಮಗಳು ಅವನೇ ಮಾಡ್ತಾನೆ. ಆದ್ದರಿಂದ ಈ ವಿಧವಾಗಿ ಕರ್ಮ ಅಕರ್ಮಗಳ ತಿಳುವಳಿಕೆ ಇರಬೇಕು, ಭಗವಂತ ಮಾಡಿ ಮಾಡಿಸುತ್ತಾನೆ ಅನ್ನುವ ಜ್ಞಾನ ಇರಬೇಕು ಅಂತೇಳಿ ಅಲ್ಲಿ ಕರ್ಮಣಿ ಅಕರ್ಮ ಎಪ್ಪಶ್ಯೇತ್ ಅನ್ನೋದ್ರಲ್ಲಿ ಅಕರ್ಮ ಅನ್ನುವ ಅಕರ್ಮ ಅನ್ನುವ ಶಬ್ದಗಳು ಕರ್ಮಕ್ಕೆ ಜೀವ, ಅಕರ್ಮಕ್ಕೆ ಪರಮಾತ್ಮ ಅಂತ ಅರ್ಥ ಮಾಡ್ತಾರೆ. ಆದ್ದರಿಂದ ಆ ವಿಶೇಷವಾದ ಅರ್ಥ ನಮಗೆ ವಿಶ್ವಕರ್ಮ ಅನ್ನುವ ಶಬ್ದ ನೋಡಿದಾಗ, ವಿಶ್ವಕರ್ಮದಲ್ಲಿ ಭಗವಂತ ವಿಶ್ವ ಅಂದ್ರೆ ಸಮಸ್ತವಾದಂತಹ ಕರ್ಮ ಅಂದ್ರೆ ಜೀವರಾಶಿಗಳನ್ನು ನಿಯಮನ ಮಾಡ್ತಾನೆ, ಆದ್ದರಿಂದ ಅವನು ವಿಶ್ವಕರ್ಮ ಅಂಥೇಳಿ. ಈ ವಿಧವಾಗಿ ಪರಮಾತ್ಮ ಇನ್ನೊಂದು ಏನಂತ ಹೇಳಿದ್ರೆ ಅವನಿಗೆ ವಿಶ್ವಕರ್ಮ ಅಂತ ಹೇಳಿದ್ರೆ ನಮಗೆ ಗೀತಾ ಭಾಷೆಯಲ್ಲಿ 4ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಆಚಾರ್ಯ ಹೇಳ್ತಾರೆ, ಕೋಟ್ ಮಾಡುವಾಗ ವಿಶ್ವಕರ್ಮ ವಿಮನಾಹ ಅಂಥೇಳಿ, ವಿಶ್ವಕರ್ಮ ಶಬ್ದ ಅಲ್ಲಿ ಭಗವಂತನಿಗೆ ಅನ್ವಯವಾಗುತ್ತೆ ಅಂಥೇಳಿ. ಅವನಿಗೆ ವಿಮನ ಮನಸ್ಸು ಅಂದ್ರೆ ಈ ಕರ್ಮಗಳು ಕರ್ಮಗಳ ಫಲಗಳ ಮೇಲೆ ಅವನಿಗೆ ಆಸಕ್ತಿ ಇಲ್ಲ, ಹಿ ಡಸಂಟ್ ಕೇರ್ ಅಬೌಟ್ ದ ಔಟ್ಕಮ್ ಆಫ್ ದಿ ಕರ್ಮಸ್. ಅದಕ್ಕೆ ಈ ಫಲ ಬರ್ತಾ ಆ ಫಲ ಭಗವಂತ ಯೋಚನೆ ಮಾಡ್ಬೇಕಾಗಿದೆ, ಯಾಕಂದ್ರೆ ಅವನು ಸ್ವತಂತ್ರ, ಎಲ್ಲವೂ ಅವನು ಏನು ಬೇಕಾದ ಆಗತ್ತೆ, ಅವನು ಸ್ವತಂತ್ರ ಸತ್ಯ ಸಂಕಲ್ಪ. ಆದ್ದರಿಂದ ಅಲ್ಲಿ ಹೇಳ್ತಾರೆ ವಿಶ್ವಕರ್ಮ ವಿಮನಾಹ ಅಂಥೇಳಿ ಬರುವಂತಹ ಮಾತು, ಶ್ರುತಿಯ ವಾಕ್ಯ ಗೀತಾ ಭಾಷೆ 4:13ನಲ್ಲಿ ಬರುತ್ತೆ. ಹೀಗೆ ಒಂದೊಂದರಲ್ಲಿ ಕೂಡ ಈ ಕರ್ಮ ಶಬ್ದ ನಮಗೆ ವಿಶ್ವಕರ್ಮ ಅನ್ನುವ ಶಬ್ದ ವಿಶೇಷವಾದ ಅರ್ಥಗಳನ್ನು ಕೊಡತ್ತೆ ಅಂತ ಹೇಳ್ತಾ ಅಲ್ಲಿ ಬರ್ತಾ ಇದ್ದಾರೆ. ನಾವು ಅದನ್ನು ನೋಡಿದ್ದೀವಿ ಕೆಲವು ಶಬ್ದಗಳು, ವಿಶ್ವಶ ಕರ್ಮನೋಧಾತ ಅಂತೇಳಿ ಸರ್ವಕರ್ಮಣ ಪ್ರೇರಕ, ಎಲ್ಲ ಕರ್ಮಗಳಿಗೆ ಅವನೇ ಪ್ರೇರಕನಾಗಿದ್ದಾನೆ ಅನ್ನುವುದು. ಅದೇ ವಿಧವಾಗಿ ಅವನು ವಿಶ್ವಕರ್ಮ, ಭಗವಂತನ ಸೃಷ್ಟಿಯಾದ ಕರ್ಮಗಳೆಲ್ಲವೂ ಕೂಡ ಅವನ ಕರ್ಮಗಳು, ಅವನ ಸ್ವರೂಪ, ಅವನಿಗೆ ಅವನ ಕರ್ಮಗಳಿಗೆ ಭೇದ. ಆದ್ದರಿಂದ ಆ ಕರ್ಮಗಳು ಅವನಂತೆ ಪೂರ್ಣವಾಗಿರುವಂಥದ್ದು, ಅವನ ಮಾಡುವ ಕರ್ಮಗಳು ಅವನಿಗೆ ಪೂರ್ಣ. ಭಗವಂತನಿಗೆ ಭಗವಂತನ ಕರ್ಮಗಳಿಗೆ ಅಭೇದ, ಭಗವಂತನಿಗೆ ಭಗವಂತನ ಗುಣಗಳಿಗೆ ಅಭೇದ. ಇದು ನೋಡಿದಾಗ ಅವನ ಗುಣಗಳಲ್ಲಿಯೂ ಅನಂತತ್ವ, ಕರ್ಮಗಳಲ್ಲಿಯೂ ಅನಂತತ್ವ, ಯಾಕಂದ್ರೆ ಭಗವಂತ ಅನಂತನಾಗಿರುವುದರಿಂದ ಅಂತೇಳಿ ನಾವು ಚಿಂತನೆ ಮಾಡಬೇಕು. ಹೀಗೆ ವಿಶ್ವಕರ್ಮ ಅನ್ನುವ ಶಬ್ದ ಭಗವಂತನ ಸೃಷ್ಟಿ ಮುಂತಾದಂತಹ ಕರ್ಮಗಳನ್ನು ಹೇಳುತ್ತೆ. ಅವನ ಸ್ವರೂಪವೇ ಅಂತ, ಅವನ ಕರ್ಮಗಳು ಅವನ ಸ್ವರೂಪ ಅಂತ ತಿಳಿಸ್ಕೊಡುತ್ತೆ. ಆದ್ದರಿಂದ ಆ ಕರ್ಮಗಳು ಅವನಂತೆಯೇ ಪೂರ್ಣವಾಗಿರುತ್ತೆ, ಯಾಕಂದ್ರೆ ಅವನು ಪೂರ್ಣ. ಆದ್ದರಿಂದ ಅವನ ಕರ್ಮಗಳು ಅವನ ಸ್ವರೂಪಭೂತವಾದ ಕರ್ಮಗಳು, ಅವು ಕೂಡ ಸ್ವತಂತ್ರವಾಗಿರುವ ಕಾರಣದಿಂದ ಅವು ಅಪೂರ್ಣಗಳು. ಸೊ ಈ ವಿಧವಾಗಿ ಅಂದರೆ ಒಟ್ಟಾರೆ ಹೇಳುವಂತಹದ್ದು ಏನಂತ ಹೇಳಿದ್ರೆ, ಈ ಶಬ್ದ ವಿಶ್ವಕರ್ಮ ಅನ್ನುವ ಶಬ್ದದಲ್ಲಿ ವಿಶ್ವ ಅನ್ನುವ ಶಬ್ದ ಪೂರ್ಣತ್ವವನ್ನು ಹೇಳುತ್ತೆ, ಕರ್ಮಗಳು ಅನ್ನುವ ಶಬ್ದ ಭಗವಂತನನ್ನು ಹೇಳುತ್ತೆ. ಹೇಗೆ ಅನ್ನುವುದನ್ನು ನಾನಾ ರೀತಿಯಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಆದ್ದರಿಂದ ಅವನು ಪೂರ್ಣವಾದ ಕರ್ಮ ಇದೆ, ಆದ್ದರಿಂದ ವಿಶ್ವಕರ್ಮ ಅಂತ ಹೇಳಿ. ಅಷ್ಟೇ ಅಲ್ಲದೆ ಜೀವೋತ್ತಮನಾಗಿರುವಂತಹ ವಾಯುದೇವರು ವಿಶ್ವ ಅಂತ ಕರೆಯಲ್ಪಟ್ಟಿದ್ದಾರೆ. ಆ ವಿಶ್ವ ಅಂತ ಕರೆಯಲ್ಪಡುವ ವಾಯುದೇವರಿಗೆ ಸಂಬಂಧ ಇರುವಂತಹ ಸೃಷ್ಟಿಯಾದ, ಯಾಕಂದ್ರೆ ವಾಯುದೇವರ ಬ್ರಹ್ಮ ನಾವು ನೋಡಿದಂತೆ ಸೃಷ್ಟಿಯಾದ ಕರ್ಮಗಳು ಅವನೇ ನಡೆಸುತ್ತಾನೆ ಅನ್ನುವುದು. ಅಷ್ಟೇ ಅಲ್ಲದೆ ವಿಶ್ವಕರ್ಮ ಅಂತ ಹೇಳಿದ್ರೆ ಭಗವಂತನ ಕರ್ಮಗಳು ಪೂರ್ಣವಾಗಿದೆ ಒಂದು, ಮಿಕ್ಕ ಜೀವರಾಶಿಗಳು ಮಾಡುವ ಕರ್ಮಗಳು ಅವರವರ ಯೋಗ್ಯತೆಗೆ ತಕ್ಕಂತೆ ಪೂರ್ಣ, ಅಂದ್ರೆ ದ ಕಂಟೈನರ್ ತಕ್ಕಂತೆ ಆ ಕಂಟೈನ್ಡ್ ಮೆಟೀರಿಯಲ್ ಇರುತ್ತೆ. ಒಂದು ಲೋಟದಲ್ಲಿ ಲೋಟ ಅಷ್ಟು ನೀರೇ ಹಿಡಿಯುತ್ತೆ, ತಂಬಿಗೆಯಲ್ಲಿ ತಂಬಿಗೆ ಅಷ್ಟು ನೀರೇ ಹಿಡಿಯುತ್ತೆ, ಕೆರೆಯಲ್ಲಿ ಕೆರೆ ಅಷ್ಟು ನೀರು ಹಿಡಿಯುತ್ತೆ. ಹಾಗೆ ಎಲ್ಲಾ ಫೈನೈಟ್ ಸೋರ್ಸಸ್ ನಲ್ಲಿ ಕೂಡ ಅವುಗಳ ಅವುಗಳ ಶಕ್ತಿಗೆ ತಕ್ಕಂತೆ ಎಲ್ಲವೂ ನಡೆಯುತ್ತೆ ಅಂತ ಹೇಳಿ ಹೇಳ್ತಾ ಅಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ವಿಶ್ವಕರ್ಮ ಅಂತ ಹೇಳಿದ್ರೆ ನಮಗೆ ಹೇಳುವಂಥದ್ದು ಕರ್ಮಗಳನ್ನು ಪೂರ್ಣತ್ವ ಕೊಡ್ತಾನೆ, ಅಂದ್ರೆ ಭಗವಂತ ಎಲ್ಲರೂ ಮಾಡುವ ಜೀವರಾಶಿಗಳು ಮಾಡುವ ಕರ್ಮಗಳು ಯಾವುದೋ ಅವುಗಳು ಪೂರ್ಣವಾಗುವಂತೆ ಭಗವಂತ ಮಾಡ್ತಾನೆ. ಅಂದ್ರೆ ಏನು, ಬ್ರಹ್ಮಿತ ನಾವು ನೋಡಿದ್ವಿ, ಬ್ರಹ್ಮ ಅಂದ್ರೆ ಜೀವ ಅಂತ ಗೀತೆಯಲ್ಲಿ ನೋಡುವಾಗ ನೋಡಿದ್ವಿ. ಅಂದ್ರೆ ಅಲ್ಲಿ ಸಂದರ್ಭ ಏನಂತ ಹೇಳಿದ್ರೆ ಬ್ರಹ್ಮನನ್ನು ತಿಳಿದವನು ತಾನೇ ಬ್ರಹ್ಮನಾಗಿ ಬಿಡ್ತಾನೆ ಅಂತ ಹೇಳಿ. ಸೊ ಆ ಬ್ರಹ್ಮ ತಾನೇ ಆಗ್ತಾನೆ ಅಂದ್ರೆ ಏನು, ತನ್ನ ಕೆಪ್ಯಾಸಿಟಿ ಎಷ್ಟಿದೋ ಅಷ್ಟು ತಾನು ರೀಚ್ ಆಗ್ತಾನೆ. ಹಿ ರೀಚಸ್ ಇಸ್ ಕೆಪ್ಯಾಸಿಟಿ, ಫುಲ್ ಕೆಪ್ಯಾಸಿಟಿ, ಪೂರ್ಣತ್ವವನ್ನು, ಅವನ ಪೂರ್ಣತ್ವವನ್ನು ಅವನು ಪಡಿತಾನೆ. ಆದ್ದರಿಂದ ಯಾರ್ಯಾರು ಇದ್ದಾರೋ ಭಗವಂತನ ಸೇವೆ ಮಾಡುವವರು ಅವರವರು ಅವರವರ ಪೂರ್ಣತ್ವವನ್ನು ಪಡೆಯುತ್ತಾರೆ. ಆದ್ದರಿಂದ ವಿಶ್ವಕರ್ಮ ಅಂತ ಹೇಳಿದರೆ ಎಲ್ಲರ ಕರ್ಮಗಳು ಪೂರ್ಣವಾಗುವಂತೆ ಅನುಗ್ರಹ ಮಾಡ್ತಾನೆ ಭಗವಂತ. ಆದ್ದರಿಂದ ವಿಶ್ವಕರ್ಮ ಅಂದ್ರೆ ಏನು, ಎಲ್ಲ ಕರ್ಮಗಳು ಪೂರ್ಣವಾಗುವಂತೆ ಅನುಗ್ರಹ ಮಾಡ್ತಾನೆ ಅಂದ್ರೆ ಏನು, ವಿಶ್ವಾನಿ ಪೂರ್ಣಾನಿ ಕರ್ಮಾಣಿ ಏನ ಸಹ ವಿಶ್ವಕರ್ಮ ಅಂದ್ರೆ ಎಲ್ಲ ವಿಶ್ವಾನಿ, ವಿಶ್ವ ಅನ್ನುವ ಶಬ್ದ ಅಬ್ಜೆಕ್ಟಿವ್ ಆಗಿ ತಗೊಂಡಾಗ ಎಲ್ಲವೂ, ಎವ್ರಿಥಿಂಗ್ ಆಲ್ ಅನ್ನುವ ಅರ್ಥ. ವಿಶ್ವಾನಿ ಕರ್ಮಾಣಿ ಪೂರ್ಣಾನಿ, ಎಲ್ಲ ಕರ್ಮಗಳು ಪೂರ್ಣವಾಗುವಂತೆ ಭಗವಂತ, ಯಾರಿಗೆ ಯಾರ ಸಾಧನೆ ಮುಗಿತೋ ಅವರಿಗೆ ಅವರವರ ಕರ್ಮಗಳು ಪೂರ್ಣ ಫಲವನ್ನು ಕೊಡುವಂತೆ ಭಗವಂತ ಮಾಡ್ತಾನೆ. ಅದು ಯಾರಿಂದ ಆಗತ್ತೋ ಅವನು ವಿಶ್ವಕರ್ಮ. ಅಂದರೆ ಎಲ್ಲ ಪೂರ್ಣವಾದ ಕರ್ಮಗಳು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರಿಗೆ ಆಯಾ ಕಾಲದಲ್ಲಿ ಬರುವಂತೆ ಮಾಡ್ತಾನಾದ್ದರಿಂದ ಅವನು ವಿಶ್ವಕರ್ಮ ಅಂತ ಹೇಳಿ ವಿಧವಾಗಿ. ಇನ್ನೊಂದು, ಭಗವಂತ ಕರ್ಮಗಳಿಗೆ ಪೂರ್ಣತ್ವ ಬರಬೇಕಂದ್ರೆ ಭಗವಂತನ ಅನುಗ್ರಹ ಇರಬೇಕು. ನಾವು ಬಲಿಚಕ್ರವರ್ತಿ ಕತೆ ಕೇಳಿದ್ವಿ. ಬಲಿಚಕ್ರವರ್ತಿ ನಿಜವಾಗ ದೊಡ್ಡ ಭಕ್ತ, ಆದರೆ ಅವನಲ್ಲಿ ಬಲಿ ಚಕ್ರವರ್ತಿನಲ್ಲಿ ಬಲಿ ಅನ್ನುವ ಅಸುರನ ಆವೇಶ ಇರುತ್ತೆ. ಆದ್ದರಿಂದಾಗ ಆವೇಶ ಮೂಲಕವಾಗಿ ನಾನು ಮಾಡ್ತಿದ್ದೀನಿ, ನಾನು ಮಾಡ್ತೀನಿ, ಇದೆಲ್ಲ ನನ್ನಿಂದ ಆಗ್ತಾ ಇದೆ ಅನ್ನುವ ಅಹಂಕಾರ ಭಾವನೆ ಬಂದುಬಿಡುತ್ತೆ. ಆ ಅಹಂಕಾರ ಭಾವನೆಯಿಂದ ಮಾಡ್ತಾನಾದ್ದರಿಂದ ಭಗವಂತ ಇವನಲ್ಲಿ ಈ ಅಹಂಕಾರವನ್ನು ತೆಗೆದು ಅವನನ್ನು ಅನುಗ್ರಹ ಮಾಡಬೇಕು ಅಂತ ಭಗವಂತ ನಿರ್ಣಯ ಮಾಡಿಕೊಳ್ತಾನೆ. ಆದ್ದರಿಂದ ಯಾಗ ಮಾಡಿದಾಗ ಆ ಯಾಗ ಪೂರ್ಣವಾಗಬೇಕಂದ್ರೆ ಆ ಯಾಗದಲ್ಲಿ ಪರಿಸಮಾಪ್ತಿ ಆದ ಮೇಲೆ ದಾನಾದಿಗಳನ್ನು ಮಾಡಬೇಕು. ಆದ್ದರಿಂದ ಅವನ್ನು ಮಾಡಿಸಿ ಬಲಿಚಕ್ರವರ್ತಿಗೆ ಮೂರು ಹೆಜ್ಜೆ ಕೇರಿ ಎರಡು ಹೆಜ್ಜೆಯಿಂದ ಕೆಳಗಿನ ಮೇಲಗಿನ ಲೋಕಗಳೆಲ್ಲ ಆಕ್ರಮಣ ಮಾಡಿ ಮೂರನೇ ಹೆಜ್ಜೆಯಲ್ಲಿ ದೇವ್ರಿಗೆ ಗೊತ್ತು, ಯಾಕಂದ್ರೆ ಅದಕ್ಕೆ ಮೂರು ಹೆಜ್ಜೆ ಕೇಳಿದ ಯಾಕೆ ಅಂದರೆ ಭಗವಂತನಿಗೆ ಈ ತರಹ ಆಗತ್ತೆ, ಈ ತರ ಆಗತ್ತೆ, ಅವನು ಆಫರ್ ಮಾಡ್ತಾನೆ, ನಾನು ಅದನ್ನು ಸ್ವೀಕಾರ ಮಾಡ್ತೀನಿ, ಎಲ್ಲವೂ ಮುಂಚೆ ಗೊತ್ತಿತ್ತು ಭಗವಂತನಿಗೆ. ಆದ್ದರಿಂದ ಭಗವಂತ ಅದೇ ದಾರಿಯಲ್ಲಿ ಹೋಗ್ತಾನೆ. ಏ ನನಗೆ ಮುಂಚೆ ಗೊತ್ತಿತ್ತು, ಸೊ ಐ ಚೇಂಜ್ ದ ಪ್ಯಾತ್ ಅಂತ ಹೇಳೋದಿಲ್ಲ ಭಗವಂತ, ಅನ್ಕೊಳ್ಳೋದಿಲ್ಲ. ಯಾವುದು ಮೊದಲು ತಾನಿರುವಾಗಿತ್ತು ಅದೇ ಪ್ಯಾತ್ನಲ್ಲೇ ಕಂಟಿನ್ಯೂ ಆಗ್ತಾನೆ ಭಗವಂತ. ಈ ವಿಧವಾಗಿ ಭಗವಂತ ಅವನು ಕರ್ಮಗಳಿಗೆ ಪೂರ್ಣತ್ವವನ್ನು ಕೊಡು, ಅಂದರೆ ಈಗ ಯಜ್ಞಯಾಗಾದಿ ಕರ್ಮಗಳು ಅವುಗಳು ಪೂರ್ಣವಾಗಿ ಸಫಲತ್ವ ಕೊಡಬೇಕಂದ್ರೆ ಅವುಗಳಿಗೆ ಮಾಡಬೇಕಾದ ದಾನಗಳನ್ನು ಮಾಡಬೇಕು. ಬಲಿಚಕ್ರವರ್ತಿ ಹತ್ರ ಹೋಗಿ ಈ ಮೂರು ಹೆಜ್ಜೆಯನ್ನು ದಾನ ಕೇಳುವುದು ಭಗವಂತ ಬಲಿಗೆ ಮಾಡಿದ ದೊಡ್ಡ ಅನುಗ್ರಹ. ಬಹಳ ಮಂದಿ ಪ್ರಶ್ನೆ ಕೇಳ್ತಾರೆ, ಏನ್ರಿ ವಾಮನ ರೂಪದಲ್ಲಿ ಹೋದಾಗ ಮೂರು ಹೆಜ್ಜೆ ಕೇಳ್ದ, ಆವಾಗ ಅವನು ಪುಟ್ಟು ಪುಟ್ಟು ಪಾದಗಳಿತ್ತು, ಅದೇ ರೂಪದಲ್ಲಿ ಮೂರು ಹೆಜ್ಜೆ ತಕ್ಕೋಬೇಕೆ ಹೊರತು ಅವನು ವಿರಾಟಾಕಾರ ದೊಡ್ಡ ಆಕಾರವನ್ನು ತೆಗೆದುಕೊಂಡು ಈ ಆಕಾರದಲ್ಲಿ ನನಗೆ ಮೂರು ಹೆಜ್ಜೆ ಅಂದ್ರೆ ದಾನ ಮಾಡುವಾಗ ಒಂದು ತರಹ ಇತ್ತು ಅವನ ಹೆಜ್ಜೆ ಕಾಲು ಪಾದಗಳು, ದಾನ ಮಾಡಿದ್ಮೇಲೆ ಇನ್ನೊಂದು ತರ. ಆದ್ದರಿಂದ ಅದು ಭಗವಂತ ಹಾಗೆ ಹೇಗೆ ಮಾಡ್ತಾನೆ, ಅದು ಧರ್ಮವಲ್ಲ ಅಂತೇಳಿ ಹೀಗೆಲ್ಲ ಸಂಶಯ ತಗೊಂಡು ಬರ್ತಾರೆ. ಆದರೆ ಅಲ್ಲಿ ನಾವು ಯೋಚನೆ ಮಾಡಬೇಕಾಗಿದ್ದೇನಂತ ಹೇಳಿದ್ರೆ, ಕೆರೆ ನೀರನ್ನು ಕೆರೆಗೆ ತೆರೆದು ಅಂತ ಹೇಳಿದಂತೆ ಬಲಿಚಕ್ರವರ್ತಿ ಆಗಲಿ ಇನ್ನೇ ಯಾರೇ ಆಗಲಿ ಪ್ರಪಂಚದಲ್ಲಿ ಇರುವವರು ಎಲ್ಲರೂ ಕೂಡ ಇದೆಲ್ಲ ಭಗವಂತನ ಸ್ವತ್ತೆ, ಯಾವುದು ಭಗವಂತನದ್ದು ಅಲ್ಲದೆ ಇರುವುದೇ ಇಲ್ಲ. ಆದ್ದರಿಂದ ಇದು ನನಗೆ ಸಂಬಂಧಪಟ್ಟದ್ದು ಅವನು. ಸೊ ಆ ಬಲಿ ಆಸುರನ ಆವೇಶದ ಕಾರಣದಿಂದಾಗಿ ಎಲ್ಲವೂ ತನ್ನದೇ, ತಾನು ಯಾವುದು ರೂಲ್ ಮಾಡ್ತಾ ಇದ್ದಾನೋ ಅವೆಲ್ಲವೂ ತನಗೆ ಸೇರಿದ್ದು, ಸ್ವರ್ಗಲೋಕವೂ ತನಗೆ ಸೇರಿದ್ದು, ಎಲ್ಲವೂ ತನಗೆ ಸೇರಿದ್ದು ಅನ್ನುವ ಭ್ರಮೆಯಲ್ಲಿ ಮುಳುಗಿದ್ದ. ಆ ಭ್ರಮೆಯಲ್ಲಿ ಮುಳುಗುವಂತೆ ಮಾಡಿ ಮತ್ತು ಅದರಿಂದ ಉದ್ಧಾರವೂ ಮಾಡ್ತಾನೆ ಭಗವಂತ. ಆದ್ದರಿಂದ ಅವನು ಶಿಕ್ಷಣ ರಕ್ಷಣ ಕಾರ್ಯ ಎರಡೂ ಮಾಡ್ತಾನೆ ಅಂತೇಳಿ. ಆದ್ದರಿಂದ ಒಟ್ಟಾರೆ ವಿಶ್ವ ಎಲ್ಲ ಕರ್ಮಗಳನ್ನು ಕೂಡ ಪೂರ್ಣತ್ವವನ್ನು ಬರುವಂತೆ ಮಾಡ್ತಾನೆ. ಬಲಿಚಕ್ರವರ್ತಿಯ ವಿಷಯ ದೃಷ್ಟಾಂತವಾಗಿ ತಗೊಂಡು ಬಲಿ ಯಜ್ಞಾದಿಗಳು ಮಾಡಿದಾಗ, ಆ ಯಜ್ಞ ಮಾಡಿದಾಗ ಆ ಕೊನೆಯಲ್ಲಿ ಆ ಅಹಂಕಾರದಿಂದ ಮಾಡಿದರೆ ಅವನಿಗೆ ಪೂರ್ಣ ಫಲ ಬರೋದಿಲ್ಲ ಅಂತೇಳಿ ಅಹಂಕಾರವನ್ನು ತೆಗೆದು ಹೇಗೆ ಅಂದರೆ ಮೂರು ಹೆಜ್ಜೆ ಕೇಳಿ, ಸರಿಯಾಗಿ ಮೂರು ಹೆಜ್ಜೆ ಕೇಳಿದೆ. ಯಾಕಂದ್ರೆ ಅವನು ದಾನ ಮಾಡ್ತಾನೆ, ಎಲ್ಲವನ್ನು ತನಗೆಲ್ಲ ಇರೋದೆಲ್ಲ ದಾನ ಮಾಡಿಬಿಡ್ತಾನೆ. ಮಾಡಿದಾಗ ಹತ್ತು ಹೆಜ್ಜೆಯಿಂದ ಒಂದು ಹೆಜ್ಜೆಯಿಂದ ಕಳಗಿರುವ ಎಲ್ಲ ಲೋಕಗಳು, ಒಂದು ಹೆಜ್ಜೆಯಿಂದ ಮೇಲಿರುವ ಎಲ್ಲ ಲೋಕಗಳು ಎಲ್ಲ ಆಕ್ರಮಣ ಮಾಡ್ತಾನೆ. ಸೊ ಮೂರನೇ ಹೆಜ್ಜೆಗೆ ಜಾಗ ಇಲ್ಲ ಅಂದ್ರೆ ಅವ್ನು ತಲೆ ತೋರಿಸ್ತಾನೆ, ಆಗ ಅವನು ರಸದಲ್ಲ ಕಳಿಸ್ಬಿಡ್ತಾನೆ ಅಂತ ಭಗವಂತ ಮುಂಚೆ ಎಲ್ಲ ಡಿಸೈಡ್ ಪ್ಲಾನ್ ಮಾಡಿ. ಯಾಕಂದ್ರೆ ಅವನಿಗೆ ಭೂತ ಭವಿಷ್ಯದ ವರ್ತಮಾನ ಕಾಲಗಳು ಗೊತ್ತು, ಅವನು ಇದೆಲ್ಲ ಆಗತ್ತೆ ಹೇಗಾಗತ್ತೆ ಗೊತ್ತು. ಆದ್ದರಿಂದ ಆ ವಿಧವಾಗಿ ಮೂರು ಹೆಜ್ಜೆ ಕೇಳ್ದ, ಯಾಕಂದ್ರೆ ಅವನ ಉದ್ಧಾರ ಮಾಡಬೇಕು. ಎರಡು ಹೆಜ್ಜೆ ಆಕ್ರಮಣ ಮಾಡಿ ಮೂರನೇ ಹೆಜ್ಜೆ ಇಲ್ವಲ್ಲ, ಅವನು ಯೋಚನೆ ಮಾಡುವಷ್ಟರೊಳಗೆ ಏನು ಐ ಹ್ಯಾವ್ ಟು ಫೈಂಡ್ ಅನ್ ಆಲ್ಟರ್ನೇಟಿವ್ ತಲೆ ಕೊಡ್ತಾನೆ. ತಲೆ ಕೊಡ್ಲಕ್ಕೆ ಮುಂಚೆನೆ ವರ್ಣಪಾಶದಿಂದ ಬಂಧ ಮಾಡಿಬಿಡ್ತಾನೆ, ಕಟ್ಟೆ ಹಾಕಿಬಿಡ್ತಾನೆ, ಗರುಡನಿಗೆ ಹೇಳಿ ವರ್ಣಪಾಶ ಕಳಿಸಿ ಬಲಿ ಚಕ್ರವರ್ತಿಯನ್ನು ಬಂಧನ ಮಾಡಿಬಿಡ್ತಾನೆ. ಆವಾಗ ಬಲಿ ಪ್ರಾರ್ಥನೆ ಮಾಡ್ತಾನೆ, ಪ್ರಹ್ಲಾದರವರೆಲ್ಲರೂ ಕೂಡ ಬಂದು ಪ್ರಾರ್ಥನೆ ಮಾಡ್ತಾರೆ. ಭಗವಂತ ಇಲ್ಲ ನಾನು ಅನುಗ್ರಹ ಮಾಡ್ಬೇಕಂತಲೇ ಹೀಗೆ ಮಾಡಿದ್ದೀನಿ, ಅವನಿಗೆ ಇಷ್ಟೆಲ್ಲ ಕಷ್ಟ ಕೊಟ್ಟಿದ್ದ ಅನ್ಸುತ್ತೆ ನಿಮ್ಗೆ, ರಸದಲ್ಲಿ ಕಳಿಸ್ಬಿಟ್ಟೆ ತಲೆ ಮೇಲೆ ಕಾಲಿಟ್ಟು ಇದೆಲ್ಲ ಮಾಡಿದೆ ಅವನ್ನ. ಆದರೆ ಇವು ಎಲ್ಲವೂ ಕೂಡ ಭಗವಂತ ಅವನ ಮಂಗಳಕ್ಕಾಗಿ ಮಾಡುವಂಥದ್ದು. ಯಾಕಂದ್ರೆ ಅಲ್ಲಿ ಭಗವಂತ ಹೇಳ್ತಾನೆ ಆ ಸಂದರ್ಭದಲ್ಲಿ ಭಾಗವತದಲ್ಲಿ, ನಾನು ಯಾರನ್ನು ಅನುಗ್ರಹ ಮಾಡಬೇಕು ಅನ್ಕೊಳ್ತೀನೋ ಅವ್ರ ಹತ್ರ ಇರುವ ದುಡ್ಡನ್ನು ಕಸ್ಕೊಳ್ತೀನಿ, ಮೊದಲನೇ ಸ್ಟೆಪ್. ಎರಡನೇ ಸ್ಟೆಪ್ತು ಅವನಿಗೆ ಜ್ಞಾನ ಮಾರ್ಗದಲ್ಲಿ ಏನೇನು ಕಾಣಿಸಬೇಕು ಏನಾಗಬೇಕು ಅದೆಲ್ಲವೂ ಮಾಡಿಸುತ್ತೀನಿ. ಎರಡನೇದು ಹೀಗೆ ಭಗವಂತ ಭಕ್ತರನ್ನು ಬಿಡೋದಿಲ್ಲ, ನಮೇ ಭಕ್ತ ಪ್ರಣಶ್ಯತೆ ಅಂತ ಹೇಳಿದಂತೆ ಭಕ್ತರನ್ನು ಭಗವಂತ ಬಿಡೋದಿಲ್ಲ. ಸೊ ಆಯಾ ಭಕ್ತರಿಗೆ ಆಯಾ ಸಮಯದಲ್ಲಿ ಏನೇನು ಸಿಗಬೇಕು ಅದನ್ನು ಕೊಟ್ಟೇ ಕೊಡ್ತಾನೆ. ಬಲಿಗೆ ಕೂಡ ಅದೇ ವಿಧವಾಗಿ ಭಗವಂತ ಅನುಗ್ರಹ ಮಾಡಿದ ಅನ್ನೋದು ಬಹಳ ಮುಖ್ಯವಾದ ಅಂಶ. ಆದ್ದರಿಂದ ಬಲಿ ಮಾಡಿದ ಯಜ್ಞವನ್ನು ಪೂರ್ಣಗೊಳಿಸಿದ್ದ ವಿಶ್ವ, ಅವನು ಮಾಡಿದ ಯಜ್ಞ ಕರ್ಮ ಅದು ಅಂದ್ರೆ ಪೂರ್ಣವಾಗುವಂತೆ ಅನುಗ್ರಹ ಮಾಡಿದ ಭಗವಂತ ಅಂತೇಳಿ ವಿಶ್ವಕರ್ಮ ಅನ್ನೋದು ಆ ವಿಧವಾಗಿ ನಾನು ನೋಡ್ಬೋದು. ಹೀಗೆ ಇನ್ನೊಂದು ವಿಶ್ವದ ಪುಣ್ಯ ಪಾಪಗಳು ಅಂದ್ರೆ ಎಲ್ಲರೂ ಮಾಡುವಂತಹ ಕರ್ಮಗಳಲ್ಲಿ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ, ಆ ವಿಶ್ವ ಎಲ್ಲ ಕರ್ಮಗಳಿಗೆ ಪುಣ್ಯ ಪಾಪ ಫಲಗಳನ್ನು ಭಗವಂತನೇ ನಿರ್ಣಯ ಮಾಡ್ತಾನೆ. ಶ್ರುತಿ ಸ್ಮೃತಿಗಳು ಹೇಳುವಂತೆ ಅವನು ಎಲ್ಲ ವಿಶ್ವ ಕರ್ಮಗಳಿಗೆ ಕೂಡ ಬೇಕಾದ ಫಲಗಳನ್ನು ನಡೆಸುವಂತೆ ಮಾಡ್ತಾನೆ ಭಗವಂತ. ಇನ್ನೊಂದು ವಿಶ್ವಕರ್ಮ, ವಿಶ್ವವನ್ನು ಮಾಡುವುದು. ವಿಶ್ವವನ್ನು ಮಾಡುವುದಂದ್ರೆ ಏನು? ಆ ವಿಶ್ವಕ್ಕೆ ಬೇಕಾದಂತಹ ಒಂದು ರಚನೆ ಅಂತ, ರಚನೆ ಮಾಡುವಂದ್ರೆ ಮೇಂಟೈನಿಂಗ್ ದ ಯೂನಿವರ್ಸ್, ಗಿವಿಂಗ್ ಬರ್ತ್ ಟು ದ ಯೂನಿವರ್ಸ್ ಇಸ್ ಒನ್ ಥಿಂಗ್, ಅದಾದ ಮೇಲೆ ಮೇಂಟೈನಿಂಗ್ ದ ಯೂನಿವರ್ಸ್ ದ ವೇ ಇಟ್ ಶುಡ್ ಬಿ, ಆಮೇಲೆ ಕೊನೆಯದಾಗಿ ಡಿಸ್ಟ್ರಕ್ಷನ್ ಆಫ್ ದ ಯೂನಿವರ್ಸ್ ಮಾಡ್ತಾನೆ ಭಗವಂತ. ಆದರೆ ಈ ನಮ್ಮ ಸಾಧನಾ ಕಾಲದಲ್ಲಿ ವೆನ್ ವಿ ಆರ್ ಡೂಯಿಂಗ್ ಸಾಧನ, ಭಗವಂತ ದಿಸ್ ವಿಶ್ವಕರ್ಮ ಅನ್ನೋದು ಎಲ್ಲ ಕರ್ಮಗಳ ಪುಣ್ಯ ಪಾಪಗಳ ನಿರ್ಣಯ ಮಾಡುವುದನ್ನೋದು ಕೂಡ ಭಗವಂತನೇ ಮಾಡ್ತಾನೆ. ಕರ್ಮಗಳ ನಿರ್ಣಯ ಮಾತ್ರವಲ್ಲ, ಕರ್ಮಗಳಿಂದ ಬರುವ ಫಲಗಳು ಪಾಪ ಪುಣ್ಯಗಳ ನಿರ್ಣಯ ಕೂಡ ಭಗವಂತನೇ ಮಾಡ್ತಾನೆ ಅಂತ ಸ್ತುತಿ ಸ್ಮೃತಿ ವಾಕ್ಯಗಳು ಹೇಳುತ್ತೆ. ಅಷ್ಟೇ ಅಲ್ಲದೆ ವಿಶ್ವವನ್ನು ರಚನೆ ಮಾಡ್ತಾನೆ, ಅಂದರೆ ವಿಶ್ವವನ್ನು ಸೃಷ್ಟಿ ಮಾಡುವುದೊಂದು, ಸೃಷ್ಟಿ ಮಾಡಿದ ಮೇಲೆ ಅದಕ್ಕೆ ಅರೇಂಜ್ಮೆಂಟ್ಸ್, ರಚನೆ ಈಸ್ ಲೈಕ್ ಮೇಕಿಂಗ್ ಅರೇಂಜ್ಮೆಂಟ್ಸ್, ಅದರಲ್ಲಿ ಇರುವ ಸ್ಥಿತಿಕ ನೋಡಿ ವಿಶ್ವದ ರಚನೆ ಅಂತ ಹೇಳಿದಾಗ ಸೃಷ್ಟಿಯೂ ಬರುತ್ತೆ, ವಿಶ್ವದ ರಚನೆ ಅಂದರೆ ಸ್ಥಿತಿಯೂ ಬರುತ್ತೆ, ಅದು ಹೇಗೆ ಹೇಗೆ ನಡೆಯಬೇಕು, ಹೌ ಇಟ್ ಶುಡ್ ಗೋ ಅನ್ನೋದು ವಿಶ್ವದ ರಚನೆ. ಆ ರಚನೆಯಲ್ಲಿ ವಿಶ್ವ ಸಂಹಾರವು ಕೂಡ ಆ ವಿಶ್ವದ ರಚನೆಯಲ್ಲೇ ಸೇರಿದಂಥದ್ದು. ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯ ಮೂರು ಈ ಪ್ರಪಂಚಕ್ಕೆ ಅವನೇ ಮಾಡ್ತಾನೆ, ಆದ್ದರಿಂದ ಅವನು ವಿಶ್ವಕರ್ಮ ಅನ್ನೋದು ಭಗವಂತನಿಗೆ ಅನ್ವಯವಾಗತ್ತೆ ಅಂತೇಳಿ ಹೀಗೆ ಅವನ ಸರ್ವಕರ್ತೃತ್ವ ಸ್ವಾತಂತ್ರ್ಯ ಕರ್ತೃತ್ವ ಎಲ್ಲವನ್ನು ಹೇಳುವಂಥದ್ದಾಗಿದೆ ವಿಶ್ವಕರ್ಮ ಶಬ್ದ. ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ.